ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಶಾಂತಿಯು ನಿಮ್ಮೊಂದಿಗಿರಲಿ. ಪ್ರತಿಯೊಬ್ಬರೂ ತನ್ನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನವನ್ನು ಹೊಂದಿಕೊಳ್ಳುವಂತೆ ಆತನು ಸ್ಥಾಪಿಸಿದ ನೀತಿವಂತಿಕೆಯ ಮಾರ್ಗಕ್ಕೆ ಅಧೀನಪಡಿಸಿಕೊಳ್ಳುವುದಕ್ಕೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬಯಸುವಂತಹ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ಹಿಂದಿರುಗಿ ಬರಲು ಶಕ್ತರಾಗಿರುವುದಕ್ಕೆ ನಾವು ಸಂತೋಷವುಳ್ಳರಾಗಿದ್ದೇವೆ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಪರಿಶುದ್ಧ ವಾಕ್ಯಗಳಲ್ಲಿ ಹೇಳುವಂತಹ ಆದಿಯಲ್ಲಿ ದೇವರು ಆಕಾಶವನ್ನು ಮತ್ತು ಭೂಮಿಯನ್ನು ಉಂಟು ಮಾಡಿದನು ಎಂಬ ಮೊದಲ ವಚನವನ್ನು ನಾವು ಓದಿದ್ದೇವೆ. ದೇವರ ಹೊರತಾಗಿ ಪ್ರತಿಯೊಂದು ಪ್ರಾರಂಭವನ್ನು ಹೊಂದಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಆದಿಯಲ್ಲಿ ಏನೂ ಇಲ್ಲದಿರುವಾಗ ಒಂದೇ ಒಂದು ಮಾತ್ರ ಜೀವಿಸುತ್ತಿತ್ತು, ಆ ಒಂದು ದೇವರೇ ಆಗಿದ್ದನು. ಪ್ರಾರಂಭದಲ್ಲಿ ಆತನು ಮಾತ್ರ ಅಸ್ತಿತ್ವದಲ್ಲಿದ್ದನು. ದೇವರು ನಿತ್ಯತ್ವದ ಕರ್ತನಾಗಿದ್ದಾನೆ. ದೇವರು ದೊಡ್ಡವನು ಮತ್ತು ಸರಿಸಮನವಿಲ್ಲದವನೂ ಆಗಿದ್ದಾನೆ. ಆತನಿಗೆ ಆರಂಭವೂ ಇಲ್ಲ ಮತ್ತು ಅಂತ್ಯವೂ ಇಲ್ಲ. ಆತನಿಗಾಗಿ ಯಾವ ಅಗತ್ಯತೆಗಳಿಲ್ಲ. ಆತನಿಗೆ ಮಿತಿಗಳಿಲ್ಲ. ದೇವರು ಆತ್ಮಸ್ವರೂಪನಾಗಿದ್ದು ಒಂದೇ ಸಲಕ್ಕೆ ಎಲ್ಲಾ ಕಡೆಯೂ ಇರುವನಾಗಿದ್ದಾನೆ. ಆತನು ಪ್ರತಿಯೊಂದರ ಮತ್ತು ಪ್ರತಿಯೊಬ್ಬರ ಮೇಲಿರುವನಾಗಿದ್ದಾನೆ. ಆತನು ಪ್ರತಿಯೊಂದನ್ನು ಆವರಿಸುವವನು, ಪ್ರತಿಯೊಂದನ್ನು ನೋಡುವವನು ಆಗಿದ್ದಾನೆ. ಆತನು ಪ್ರತಿಯೊಂದನ್ನು ತಿಳಿದವನಾಗಿದ್ದಾನೆ. ಆತನು ಅದ್ವಿತೀಯನಾಗಿದ್ದಾನೆ. ದೇವರು ದೊಡ್ಡವನು. ಅದಕ್ಕಾಗಿಯೇ ಪರಿಶುದ್ಧ ವಾಕ್ಯಗಳು ಹೀಗೆ ಹೇಳುತ್ತವೆ, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತ್ಯವೂ ಇರಲಿ. ಆಮೇನ್. ಈ ದಿನ ನಾವು ಪ್ರವಾದಿಗಳ ವಾಕ್ಯಗಳಲ್ಲಿರುವ ನಮ್ಮ ಮೂರನೆಯ ಪಾಠವನ್ನು ಪ್ರಾರಂಭಿಸುತ್ತೇವೆ. ದೂತರುಗಳು ಮತ್ತು ಸೈತಾನನ ಕುರಿತಾಗಿ ದೇವರ ವಾಕ್ಯಗಳು ಏನು ಕಲಿಸುತ್ತವೆಯೋ ಅದನ್ನು ಆಲೋಚಿಸುವುದಕ್ಕೆ ನಾವು ಉದ್ದೇಶಿಸಿದ್ದೇವೆ. ದೂತರುಗಳು ಎಲ್ಲಿಂದ ಬಂದರೆಂದು ನಿಮಗೆ ತಿಳಿದಿದೆಯೋ? ಅಥವಾ ಸೈತಾನನು ಮತ್ತು ದುರಾತ್ಮಗಳು ಎಲ್ಲಿಂದ ಬಂದವೆಂದು ನಿಮಗೆ ಗೊತ್ತಾ? ದೇವರು ನಮಗೆ ಇದನ್ನು ತಿಳಿಸದಿದ್ದರೆ ಇಂತಹ ಸಂಗತಿಗಳನ್ನು ನಾವು ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ. ಆದರೆ ದೇವರು ತನ್ನ ವಾಕ್ಯದಲ್ಲಿ ಅವುಗಳ ಕುರಿತಾಗಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ಪರಿಶುದ್ಧ ವಾಕ್ಯಗಳನ್ನು ಜಾಗರೂಕತೆಯಿಂದ ಪರೀಕ್ಷಿಸೋಣ. ಅದರಿಂದ ದೂತರುಗಳು ಮತ್ತು ಸೈತಾನನಿಗೆ ಸಂಬಂಧಪಟ್ಟ ಸತ್ಯಗಳನ್ನು ನಾವು ತಿಳಿದುಕೊಳ್ಳಬಹುದು. ನಾವು ನಿಮಗೆ ಜ್ಞಾಪಿಸುವುದೇನೆಂದರೆ, ನೀತಿವಂತಿಕೆಯ ಮಾರ್ಗ ಎಂಬ ಕಾರ್ಯಕ್ರಮದಲ್ಲಿ ಆರಂಭದಿಂದ ಅಂತ್ಯದವರೆಗಿರುವ ಪ್ರವಾದಿಗಳ ಬರವಣಿಗೆಗಳ ಕಾಲಾನುಸಾರವಾದ ಅಭ್ಯಾಸವನ್ನು ನಾವು ಮಾಡಿದ್ದೇವೆ. ಅದಕ್ಕೋಸ್ಕರವೇ ಹಿಂದಿನ ಪ್ರಸಾರದಲ್ಲಿ ದೇವರು ಆರಂಭದಲ್ಲಿ ಅಸ್ತಿತ್ವದಲ್ಲಿದ್ದಾನಾದ್ದರಿಂದ ಆತನನ್ನೇ ಕುರಿತು ನಾವು ಅಭ್ಯಾಸ ಮಾಡಿದೆವು. ದೇವರ ಚಿತ್ತವಾದರೆ ಮುಂದಿನ ಪಾಠದಲ್ಲಿ ಲೋಕವನ್ನು ಮತ್ತು ಅದರಲ್ಲಿರುವುದೆಲ್ಲವನ್ನು ದೇವರು ಹೇಗೆ ಉಂಟು ಮಾಡಿದನೆಂಬುದ ಕಥೆಯನ್ನು ನಾವು ತಿಳಿಸುತ್ತೇವೆ. ಹೇಗೂ ದೇವರು ಜನರನ್ನು ಮತ್ತು ನಾವು ಜೀವಿಸುತ್ತಿರುವ ಈ ಲೋಕವನ್ನು ಸೃಷ್ಟಿಸುವುದಕ್ಕಿಂತ ಮುಂಚೆ ಯಾವುದೋ ಒಂದನ್ನು ಮೊದಲನೆಯದಾಗಿ ಸೃಷ್ಟಿಸಿದ್ದನು, ಅದೇ ದೂತರುಗಳು. ದೂತರುಗಳ ಕುರಿತಾಗಿ ದೇವರ ವಾಕ್ಯವು ನಮಗೆ ಹೆಚ್ಚಾಗಿ ತಿಳಿಸುತ್ತದೆ. ಸೃಷ್ಟಿಸಲ್ಪಟ್ಟ ಈ ಜೀವಿಗಳಿಗೆ ಸಂಬಂಧಪಟ್ಟ ಹೆಚ್ಚು ಪ್ರಾಮುಖ್ಯವಾದ ಸತ್ಯವನ್ನು ಸಂಕ್ಷಿಪ್ತಗೊಳಿಸುವುದಕ್ಕೆ ಈ ದಿನ ನಾವು ಪ್ರಯತ್ನ ಪಡಿಸುತ್ತೇವೆ. ದೇವರ ವಾಕ್ಯ ನಮಗೆ ಹೇಳುವುದೇನೆಂದರೆ, ಬಹಳ ಬಹಳ ಹಿಂದೆ ಆತ್ಮಸ್ವರೂಪನಾದ ದೇವರು ದೂತರುಗಳು ಎಂದು ಕರೆಯಲ್ಪಟ್ಟ ಅನೇಕ ಇತರ ಆತ್ಮಗಳನ್ನು ಸೃಷ್ಟಿಸಿದನು. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಎಲ್ಲಾ ದೂತರುಗಳು ಆತ್ಮಗಳೇ. ಇಬ್ರಿಯ 1:14. ದೇವರು ತನ್ನ ದೂತರುಗಳನ್ನು ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ. ಇಬ್ರಿಯ 1:7. ಹಾಗಾಗಿ ದೂತರುಗಳು ದೇವರ ಹಾಗೆ ಆತ್ಮಗಳು ಎಂದು ವಾಕ್ಯಗಳು ನಮಗೆ ಕಲಿಸುತ್ತವೆ. ಅವರ ರೀತಿಯು ಗಾಳಿ ಮತ್ತು ಬೆಂಕಿಗೆ ಹೋಲಿಸಲ್ಪಟ್ಟಿದೆ. ನಾವು ಗಾಳಿಯನ್ನು ನೋಡುವುದಕ್ಕಾಗುವುದಿಲ್ಲ, ಯಾರೊಬ್ಬರೂ ಬೆಂಕಿಯನ್ನು ಮುಟ್ಟುವುದಿಲ್ಲ. ಅದರಂತೆಯೇ ದೇವದೂತರುಗಳೊಂದಿಗೆ ಇದು ಸಂಬಂಧಿಸಿದೆ. ನಾವು ಹೊಂದಿರುವ ಹಾಗೆ ದೇವರು ಶರೀರಗಳೊಂದಿಗೆ ಅವರನ್ನು ಉಂಟು ಮಾಡಿಲ್ಲ. ಮಾನವರಾದ ನಾವು ಶರೀರದಿಂದಲೂ ಮತ್ತು ಆತ್ಮದಿಂದಲೂ ಉಂಟು ಮಾಡಲ್ಪಟ್ಟಿದ್ದೇವೆ. ಹೇಗೂ ದೂತರುಗಳು ಆತ್ಮಗಳಾಗಿ ಮಾತ್ರ ಇದ್ದಾರೆ. ಅದಕ್ಕಾಗಿಯೇ ನಾವು ಅವರನ್ನು ನೋಡುವುದಕ್ಕಾಗುವುದಿಲ್ಲ. ದೇವರು ಎಷ್ಟು ಜನ ದೂತರನ್ನು ಸೃಷ್ಟಿಸಿದನು? ಇದರ ಕುರಿತಾಗಿ ವಾಕ್ಯಗಳು ಏನು ಹೇಳುತ್ತವೆ? ಯಾರೊಬ್ಬರೂ ಎಣಿಸಲ್ಪಡಕ್ಕಾದಷ್ಟು ಹೆಚ್ಚಾದ ಅನೇಕ ಅನೇಕ ಆತ್ಮಗಳನ್ನು ದೇವರು ಸೃಷ್ಟಿಸಿದನೆಂದು ಇದು ಹೇಳುತ್ತದೆ. ಉನ್ನತದ ಮೇಲೆ ದೇವರ ಪ್ರಸನ್ನತೆಯಲ್ಲಿ ಬಹುಮಂದಿ ದೂತರುಗಳಿದ್ದರೂ ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಪ್ರಕಟಣೆ 5:11. ದೇವರಾದ ನಮ್ಮ ಕರ್ತನು ದೊಡ್ಡವನು. ಮಿತಿಯಿಲ್ಲದ ದೇವರು ತನಗಾಗಿ ಸಾವಿರಾರು ಸಾವಿರಾರು ಸುಂದರವಾದ ಒಳ್ಳೆಯ ಮತ್ತು ಬುದ್ಧಿವಂತ ದೂತರುಗಳನ್ನು ಸೃಷ್ಟಿಸಿದನು. ದೇವರ ದೂತರುಗಳು ಉನ್ನತವಾದ ಶಕ್ತಿಯನ್ನು ಹೊಂದಿದ್ದಾರೆಂದು ವಾಕ್ಯಗಳು ನಮಗೆ ಹೇಳುತ್ತವೆ. ನಮಗಿಂತ ಮೊದಲು ಅವರು ಹೆಚ್ಚು ಬಲಶಾಲಿಗಳು. ಆದಾಗ್ಯೂ ಎಲ್ಲಾ ಜೀವಿಗಳ ಹಾಗೆ ಅವರು ತಮ್ಮದೇ ಆದ ಮಿತಿಗಳನ್ನು ಹೊಂದಿದವರಾಗಿದ್ದಾರೆ. ಅವರು ಸರ್ವ ಬಲಶಾಲಿಗಳಾಗಿರಲಿಲ್ಲ, ಅವರು ಎಲ್ಲಾ ಕಡೆಯಲ್ಲೂ ಇರುತ್ತಿರಲಿಲ್ಲ ಮತ್ತು ಪ್ರತಿಯೊಂದನ್ನು ತಿಳಿದವರಾಗಿರಲಿಲ್ಲ. ಅವರು ಕೇವಲ ಸೃಷ್ಟಿಗಳಷ್ಟೇ. ಕೇವಲ ಒಬ್ಬನು ಮಾತ್ರ ಮಿತಿಯಿಲ್ಲದವನು, ಆ ಒಬ್ಬನು ದೇವರಾಗಿದ್ದಾನೆ. ದೂತರುಗಳ ಕುರಿತಾಗಿ ನಾವು ಇನ್ನೂ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕಾಗುವುದೇನೆಂದರೆ, ದೇವರ ದೂತರುಗಳನ್ನು ಸೃಷ್ಟಿಸಿದಾಗ ಅವರೆಲ್ಲರೂ ಪರಿಶುದ್ಧ ಜೀವಿಗಳಾಗಿದ್ದರು. ಪ್ರಾರಂಭದಲ್ಲಿ ದೂತರುಗಳಿರಲಿಲ್ಲ, ಆದಿಯಲ್ಲಿ ಪಿಶಾಚನು ಇನ್ನೂ ಅಸ್ತಿತ್ವದಲ್ಲಿರಲಿಲ್ಲ, ಅಲ್ಲಿ ದುಷ್ಟ ಆತ್ಮಗಳಿರಲಿಲ್ಲ, ದೇವರು ಯಾವ ಕೆಟ್ಟ ಆತ್ಮಗಳನ್ನು ಸೃಷ್ಟಿಸಲಿಲ್ಲ. ಈ ಸತ್ಯವನ್ನು ನಾವು ನಮ್ಮ ಮನಸ್ಸುಗಳಲ್ಲಿ ಹಿಡಿದಿಟ್ಟುಕೊಂಡಿರಬೇಕು. ದೇವರು ಒಂದು ಸಂಗತಿಯನ್ನು ಹೊರತುಪಡಿಸಿ ಏನನ್ನಾದರೂ ಮಾಡುತ್ತಾನೆ, ಅದೇನೆಂದರೆ ಯಾವುದು ಕೆಟ್ಟದ್ದೋ ಅದನ್ನು ದೇವರು ಮಾಡುವುದಿಲ್ಲ. ಇದನ್ನು ನಾವು ಮರೆಯಬಾರದು. ದೇವರು ಒಳ್ಳೆಯವನಾಗಿರುವುದರಿಂದ ಕೆಟ್ಟದ್ದನ್ನು ಅವನು ಸೃಷ್ಟಿಸಲಿಲ್ಲ. ದೇವರು ಸಂಪೂರ್ಣನಾಗಿರುವುದರಿಂದ ಆತನು ತಪ್ಪುಗಳನ್ನು ಮಾಡುವುದಿಲ್ಲ. ಆತನು ಪವಿತ್ರನೂ ಮತ್ತು ನಿಷ್ಕಳಂಕನೂ ಆಗಿರುವುದರಿಂದ ಪಾಪವು ಅವನ ಮುಂದೆ ಬರಲಿಲ್ಲ. ದೇವರು ಆಲೋಚಿಸಿದ, ಹೇಳಿದ ಮತ್ತು ಮಾಡಿದ ಪ್ರತಿಯೊಂದು ಉತ್ತಮವಾದದ್ದು ಮತ್ತು ಸಂಪೂರ್ಣವಾದದ್ದು ಆಗಿದೆ. ಅದಕ್ಕೋಸ್ಕರವೇ ವಾಕ್ಯಗಳು ಹೀಗೆ ಹೇಳುತ್ತವೆ, ದೇವರು ಕೆಟ್ಟದ್ದಕ್ಕೇನೂ ಸಂಬಂಧಪಟ್ಟವನಲ್ಲ, ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಯಾಕೋಬ 1:13. ಸರಿ, ಹಾಗಾದರೆ ಕೆಟ್ಟತನವು ಎಲ್ಲಿಂದ ಬಂದಿತು? ಬಹಳ ಬೇಗ ದೇವರ ಉತ್ತರವನ್ನು ನಾವು ಕಾಣುತ್ತೇವೆ. ಮೊದಲು ಹೇಗೂ ದೂತರುಗಳ ಕುರಿತಾಗಿ ಇನ್ನೂ ಸ್ವಲ್ಪ ನಾವು ತಿಳಿದುಕೊಳ್ಳುವಲ್ಲಿದ್ದೇವೆ. ದೇವರು ದೂತರುಗಳನ್ನು ಯಾಕೆ ಸೃಷ್ಟಿಸಿದನು? ಪರಲೋಕದ ಸಂತೋಷದಲ್ಲಿ ಎಂದೆಂದಿಗೂ ದೇವರೊಂದಿಗಿದ್ದುಕೊಂಡು ಆತನನ್ನು ಪ್ರೀತಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ಮತ್ತು ಆತನ ಸೇವೆ ಮಾಡುವರಾಗಬೇಕೆಂದು ದೇವರು ಅವರನ್ನು ಸೃಷ್ಟಿಸಿದನೆಂದು ವಾಕ್ಯಗಳು ನಮಗೆ ತಿಳಿಸುತ್ತವೆ. ದೇವರು ಅವರೆಲ್ಲರನ್ನೂ ಸ್ವಂತ ಮಾಡಿಕೊಂಡಿದ್ದನು, ಯಾಕೆಂದರೆ ಆತನು ಅವರನ್ನು ಸೃಷ್ಟಿಸಿದನು. ಸೂರ್ಯ ಚಂದ್ರ ನಕ್ಷತ್ರಗಳ ಆಚೆಗೆ ದೂರದಲ್ಲಿರುವ ಪರಲೋಕದಲ್ಲಿ ಉನ್ನತದಲ್ಲಿರುವ ದೇವರ ಮನೆಯಲ್ಲಿ ಅವರೆಲ್ಲರೂ ವಾಸಿಸುತ್ತಿದ್ದರು. ದೇವರು ವಾಸಿಸುತ್ತಿರುವ ಒಂದು ವಿಶೇಷವಾದ ಸ್ಥಳವಿದೆ ಎಂಬುದು ನಿಮಗೆ ಗೊತ್ತೋ? ನಿಜ, ನಮ್ಮ ಹಿಂದಿನ ಪಾಠದಲ್ಲಿ ದೇವರು ಎಲ್ಲಾ ಕಡೆಯಲ್ಲೂ ಇದ್ದಾನೆ ಎಂದು ಕಲಿತಿದ್ದೇವೆ. ಹೇಗೂ ಪರಿಶುದ್ಧವಾದ ಬೆಳಕಿನಿಂದ ತುಂಬಿರುವ ಮತ್ತು ಸುಂದರವಾದ ದೇವರು ಜೀವಿಸುತ್ತಿರುವ ಮತ್ತು ತನ್ನ ಎಲ್ಲಾ ಮಹಿಮೆಯನ್ನೂ ತೋರ್ಪಡಿಸುತ್ತಿರುವ ಪ್ರಪಂಚದಲ್ಲಿರುವ ಒಂದು ಅದ್ಭುತವಾದ ಸ್ಥಳದ ಕುರಿತಾಗಿ ವಾಕ್ಯಗಳು ಸಹ ನಮಗೆ ಕಲಿಸುತ್ತವೆ. ದೇವರ ಪ್ರಸನ್ನತೆ ಮತ್ತೆ ಪರಲೋಕ ಅಥವಾ ಪರದೈಸು ಎಂಬುದಾಗಿ ದೇವರ ಪ್ರವಾದಿಗಳು ಕರೆದಿರುವ ಸ್ಥಳ ಇದಾಗಿದೆ. ಇಲ್ಲಿಯೇ ದೇವರು ತನ್ನ ಪರಿಶುದ್ಧ ದೂತರುಗಳೊಂದಿಗೆ ವಾಸಿಸುತ್ತಾನೆ. ಇದರ ಜೊತೆಗೆ ದೂತರುಗಳು ಕುರಿತಾಗಿ ನಾವು ಇನ್ನೂ ಸ್ವಲ್ಪ ತಿಳಿದುಕೊಳ್ಳುವ ಅಗತ್ಯವಿದೆ. ಅದೇನೆಂದರೆ, ದೂತರುಗಳು ಎಲ್ಲರೂ ಒಂದೇ ರೀತಿಯಲ್ಲಿರಲಿಲ್ಲ. ಕೆಲವು ದೂತರುಗಳು ಇತರರಿಗಿಂತ ಹೆಚ್ಚು ಸುಂದರರು ಮತ್ತು ಹೆಚ್ಚು ಬುದ್ಧಿವಂತರು ಆಗಿದ್ದರು. ಕೆಲವು ದೂತರು ಪರಲೋಕದಲ್ಲಿ ದೇವರ ಸಿಂಹಾಸನವನ್ನು ಸುತ್ತುವರಿದಿದ್ದರು. ಇತರರು ಜನರಿಗೆ ಸಹಾಯ ಮಾಡುತ್ತಾ ಅವರನ್ನು ರಕ್ಷಿಸುತ್ತಿದ್ದರು. ಗಬ್ರಿಯೇಲ್ ಮತ್ತು ಮಿಕಾಯೇಲರಂತಹ ಇತರ ದೂತರುಗಳು ದೇವರ ಪ್ರಸನ್ನತೆಯಲ್ಲಿ ನಿಂತಿರುತ್ತಿದ್ದು ಭೂಮಿಯ ಮೇಲಿನ ವಿಶೇಷವಾದ ಕೆಲಸಗಳನ್ನು ನೆರವೇರಿಸುವುದಕ್ಕೆ ಕಳುಹಿಸಲ್ಪಡುತ್ತಿದ್ದರು. ಕೆಲವು ದೂತರುಗಳು ಇತರರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿದ್ದರು. ಲೂಸಿಫರ್ ಎಂಬ ಹೆಸರನ್ನು ನೀವು ಎಂದಾದರೂ ಕೇಳಿದ್ದೀರೋ? ಒಂದು ಕಾಲದಲ್ಲಿ ಲೂಸಿಫರ್ ಎಲ್ಲಾ ದೂತರುಗಳ ಮುಖ್ಯಸ್ಥನಾಗಿದ್ದನೆಂದು ದೇವರ ವಾಕ್ಯ ನಮಗೆ ಹೇಳುತ್ತದೆ. ಲೂಸಿಫರನ ಕಥೆಯನ್ನು ನೀವು ತಿಳಿದುಕೊಳ್ಳಬೇಕಾದರೆ ಸೈತಾನನು ತಾನೇ ಎಲ್ಲಿಂದ ಬಂದವನೆಂಬುದನ್ನು ನೀವು ತಿಳಿಯಲೇಬೇಕು. ದೇವರು ಮೊದಲು ದೂತರುಗಳನ್ನು ಸೃಷ್ಟಿ ಮಾಡಿದಾಗ ಲೂಸಿಫರನು ಅತೀ ಸುಂದರನು, ಅತೀ ಶಕ್ತಿಶಾಲಿಯು ಮತ್ತು ಅವರೆಲ್ಲರಿಗಿಂತಲೂ ಬುದ್ಧಿವಂತನೂ ಆಗಿದ್ದನು. ಲೂಸಿಫರ್ ಎಂದರೆ ಹೊಳೆಯುವವನು ಎಂದರ್ಥ. ಲೂಸಿಫರನು ತಿಳಿವಳಿಕೆ ಮತ್ತು ಜ್ಞಾನದಲ್ಲಿ ಹಾಗೂ ಬಲ ಮತ್ತು ಅಧಿಕಾರದಲ್ಲಿ ಇತರ ಎಲ್ಲಾ ದೂತರುಗಳಿಗಿಂತ ಶ್ರೇಷ್ಠನಾಗಿದ್ದನು. ದೇವರು ಅವನಿಗೆ ಅಳತೆಗೆ ಮೀರಿ ಸೌಂದರ್ಯವನ್ನು ಮತ್ತು ಬುದ್ಧಿವಂತಿಕೆಯನ್ನು ಕೊಟ್ಟಿದ್ದನು. ಉನ್ನತವಾಗಿ ಆಶೀರ್ವದಿಸಿದ್ದರಿಂದ ಲೂಸಿಫರನು ದೇವರನ್ನು ಆರಾಧಿಸಿ ಆತನನ್ನು ಪ್ರೀತಿಸಿ ಎಂದೆಂದಿಗೂ ಆತನಿಗೆ ವಿಧೇಯನಾಗಿರಬೇಕಾಗಿತ್ತು. ಹೇಗೂ ಲೂಸಿಫರನ್ನು ದೇವರಿಗೆ ತಿರಸ್ಕಾರವನ್ನು ತೋರಿಸಿದನು ಮತ್ತು ಅವನ ಹೃದಯವು ಗರ್ವದಿಂದ ತುಂಬಿತೆಂಬುದಾಗಿ ಪ್ರವಾದಿಗಳ ಬರವಣಿಗೆಗಳಲ್ಲಿ ನಾವು ಓದುತ್ತೇವೆ. ಲೂಸಿಫರನು ತನ್ನ ಹೃದಯದಲ್ಲಿ ಹೀಗೆ ಅಂದುಕೊಂಡನು, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆಯಿರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡನು. ಇದು ಏಷಾಯನೇ ಬರೆದ ಗ್ರಂಥ 14:13-14 ವಚನದಲ್ಲಿ ಈ ವಾಕ್ಯವನ್ನು ನಾವು ಕಾಣಬಹುದು. ನಂಬಿಕೆಗೆ ಮೀರಿದ್ದು ದೇವರು ಅವನಿಗೆ ಕೊಟ್ಟದ್ದರ ಹೊರತಾಗಿ ಬೇರೇನೂ ಇಲ್ಲದಿದ್ದ ಲೂಸಿಫರನು ಉನ್ನತನಾದ ದೇವರ ಮಹಿಮೆಯನ್ನು ಕಳೆದುಕೊಳ್ಳುವುದಕ್ಕೆ ಬಯಸಿದ. ಲೂಸಿಫರನು ದೇವರ ವಿರುದ್ಧವಾಗಿ ದಂಗೆ ಎದ್ದದ್ದು ಮಾತ್ರವಲ್ಲದೆ ದೂತರುಗಳಲ್ಲಿ ಮೂರನೇ ಒಂದು ಭಾಗದವರು ಪರಲೋಕದಲ್ಲಿ ಕರ್ತನಾದ ದೇವರಿಗೆ ತಮ್ಮ ಬೆನ್ನನ್ನು ತಿರುಗಿಸುವುದನ್ನು ಆರಿಸಿಕೊಂಡು ಲೂಸಿಫರನ ಪಾಪವನ್ನು ಅನುಸರಿಸಿದರು. ಹೀಗಾಗಿ ದೇವರು ದೇವರೇ ಆಗಿದ್ದಾನೆ. ಲೂಸಿಫರನು ಮತ್ತು ಅವನ ದೂತರು ಮಾಡುವುದಕ್ಕೆ ಉದ್ದೇಶಿಸಿದ ಪ್ರತಿಯೊಂದನ್ನು ದೇವರು ತಿಳಿದಿದ್ದನು. ದೇವರ ಎದುರು ಯಾರೊಬ್ಬರೂ ರಹಸ್ಯವಾಗಿ ಏನೊಂದನ್ನು ಮಾಡುವುದಕ್ಕಾಗುವುದಿಲ್ಲ, ಯಾಕೆಂದರೆ ಸಂಭವಿಸುವುದಕ್ಕಿಂತ ಮುಂಚಿತವಾಗಿಯೇ ದೇವರು ಪ್ರತಿಯೊಂದನ್ನು ಬಲ್ಲವನಾಗಿರುತ್ತಾನೆ ಎಂಬುದಾಗಿ ನಮ್ಮ ಹಿಂದಿನ ಅಭ್ಯಾಸದಲ್ಲಿ ಈಗಾಗಲೇ ನಾವು ಕಲಿತುವರಾಗಿ ಲೂಸಿಫರನ ಮತ್ತು ಅವನನ್ನು ಹಿಂಬಾಲಿಸುತ್ತಿದ್ದ ದೂತರುಗಳ ಹೃದಯಗಳಲ್ಲಿರದಂಥ ಪಾಪವನ್ನು ದೇವರು ನೋಡಿದ್ದನು. ಹೀಗಾಗಿ ಏನು ಸಂಭವಿಸಿತು? ದೇವರು ಏನು ಮಾಡಿದನು? ತನ್ನ ವಿರುದ್ಧವಾಗಿ ದಂಗೆ ಎದ್ದ ಲೂಸಿಫರನನ್ನು ಅವನ ಸ್ಥಾನದಿಂದ ತೆಗೆದುಹಾಕುವುದಕ್ಕೆ ದೇವರು ಅಪ್ಪಣೆ ಕೊಟ್ಟನೋ? ದೇವರು ಪಾಪವನ್ನು ಕ್ಷಮಿಸುತ್ತಾನೋ? ದಂಗೆ ಏಳುವುದು ಮತ್ತು ಗರ್ವದ ಪಾಪದಿಂದ ದೇವರು ಒಟ್ಟಿಗೆ ಇರುವನಾಗಿದ್ದಾನೋ? ಎಂದಿಗೂ ಇಲ್ಲ. ನಮ್ಮ ದೇವರು ಪರಿಶುದ್ಧನಾಗಿದ್ದು ಕೆಟ್ಟದ್ದನ್ನು ನೋಡದ ದೇವರಾಗಿದ್ದಾನೆಂದು ಪ್ರವಾದಿಗಳ ಬರವಣಿಗೆಗಳು ನಮಗೆ ಕಲಿಸುತ್ತವೆ. ದೇವರು ಪಾಪವನ್ನು ಸಹಿಸುವನಲ್ಲ. ಆತನು ತನ್ನ ಮಹಿಮೆಯನ್ನು ಇತರರಿಗೆ ಬಿಟ್ಟುಕೊಡುವನಲ್ಲ. ದೇವರು ಅದ್ವಿತೀಯನಾಗಿದ್ದಾನೆ. ಯಾರೂ ಆತನ ಬದಲಿಗೆ ಯಾರೂ ಬರುವುದಕ್ಕಾಗುವುದಿಲ್ಲ. ಹಾಗಾಗಿ ದೇವರು ಲೂಸಿಫರನನ್ನು ಅವನ ದೂತರುಗಳನ್ನು ತನ್ನ ಪರಿಶುದ್ಧ ಸ್ಥಳದಿಂದ ಹೊರಕ್ಕೆ ತಳ್ಳಬಿಟ್ಟನು ಎಂಬುದಾಗಿ ವಾಕ್ಯಗಳು ತಿಳಿಸುತ್ತವೆ. ಲೂಸಿಫರನು ಮತ್ತು ಅವನ ಹಿಂಬಾಲಕರು ದೇವರ ಸ್ಥಾನಕ್ಕೆ ಬರುವುದಕ್ಕೆ ಬಯಸಿದ್ದರಿಂದ ದೇವರ ಮನೆಯಲ್ಲಿ ಮತ್ತು ದೇವರ ಪ್ರಸನ್ನತೆಯಲ್ಲಿ ದೀರ್ಘಕಾಲ ಜೀವಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೋಸ್ಕರ ದೇವರು ಲೂಸಿಫರನನ್ನು ಮತ್ತು ಅವನ ದುಷ್ಟ ದೂತರುಗಳನ್ನು ಹೊರಗೆ ತಳ್ಳಿಬಿಟ್ಟನು. ಪರಿಶುದ್ಧನಾದ ದೇವರು ತನ್ನ ವಿರುದ್ಧವಾಗಿ ಎದುರು ಬೀಳುವ ಪ್ರತಿಯೊಬ್ಬರಿಗೆ ತೀರ್ಪು ನೀಡಿ ಶಿಕ್ಷಿಸುತ್ತಾನೆ. ಲೂಸಿಫರನು ಪಾಪ ಮಾಡಿದ ನಂತರ ಅವನ ಹೆಸರು ಬದಲಾಯಿತು. ಮುಂದೆ ಹೊಳೆಯುವಂಥವನು ಎಂಬ ಅರ್ಥವಿರುವ ಲೂಸಿಫರ್ ಎಂದು ಕರೆಯಲ್ಪಡದೆ ಸೈತಾನನೆಂಬುದಾಗಿ ಕರೆಯಲ್ಪಟ್ಟನು. ಸೈತಾನನೆಂದರೆ ವಿರೋಧವಾಗಿ ಅಥವಾ ವೈರಿ ಎಂದರ್ಥ. ಲೂಸಿಫರನು ದೇವ ವಿರೋಧಿಯಾದನು ಮತ್ತು ನೀವು ತಿಳಿದಿರುವ ಹಾಗೆ ದೇವರನ್ನು ಮತ್ತು ಒಳ್ಳೆಯದಾಗಿರುವ ಪ್ರತಿಯೊಂದನ್ನು ಸೈತಾನನು ಮತ್ತು ಅವನ ದೂತರುಗಳು ಈಗಲೂ ತಿರಸ್ಕರಿಸುತ್ತಾರೆ. ಅವರು ದೇವರ ವಾಕ್ಯವನ್ನು ತಿರಸ್ಕರಿಸಿ ಅದನ್ನು ಅಲ್ಲಗಳೆಯುತ್ತಾರೆ. ಸೈತಾನನು ದೇವರ ವಿರುದ್ಧವಾಗಿ ಹೋರಾಡಿ ಆತನ ಯೋಜನೆಗಳನ್ನು ಅಡ್ಡಪಡಿಸಿ ಹಾಳು ಮಾಡುವುದಕ್ಕೆ ಪ್ರಯತ್ನಿಸುತ್ತಾನೆ. ಹೇಗೂ ದೇವರು ದೊಡ್ಡ ನ್ಯಾಯಾಧಿಪತಿಯಾಗಿದ್ದು ಆತನ ವಿರುದ್ಧವಾಗಿ ಗೆಲ್ಲುವುದಕ್ಕೆ ಯಾರಿಂದಲೂ ಆಗುವುದಿಲ್ಲ. ಒಂದು ಮೊಟ್ಟೆಯು ಬಂಡೆಯೊಂದಿಗೆ ಹೋರಾಡುವುದಕ್ಕಾಗುವುದಿಲ್ಲ. ದೇವರು ಸೈತಾನನನ್ನು ಮತ್ತು ಅವನ ದೂತರುಗಳನ್ನು ತಳ್ಳಿಬಿಟ್ಟ ನಂತರ ಎಂದೂ ಆರಿಹೋಗದಂಥ ನರಕದ ಬೆಂಕಿಗಳನ್ನು ಆತನು ಅವರಿಗಾಗಿ ಉಂಟು ಮಾಡಿದನೆಂಬುದಾಗಿ ಪರಿಶುದ್ಧ ವಾಕ್ಯಗಳು ನಮಗೆ ತಿಳಿಸುತ್ತವೆ. ಸೈತಾನ ಅವನ ದೂತರುಗಳು ಮತ್ತು ಅವರುಗಳನ್ನು ಹಿಂಬಾಲಿಸುವ ಪ್ರತಿಯೊಬ್ಬರನ್ನು ದೇವರು ಆ ಬೆಂಕಿಯೊಳಗೆ ತಳ್ಳುವಂತಹ ದಿನವು ಬರುತ್ತದೆ. ಹಾಗಾಗಿ ವಾಕ್ಯದಲ್ಲಿ ಹೀಗೆ ಬರೆದಿದೆ, ಅವರು ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಪ್ರಕಟಣೆ 20:10. ಹೇಗೂ ವಾಕ್ಯ ನಮಗೆ ಹೇಳುವುದೇನೆಂದರೆ ಸೈತಾನನು ಇನ್ನೂ ನರಕದ ಬೆಂಕಿಯಲ್ಲಿಲ್ಲ. ಅವನು ಲೋಕದಲ್ಲಿದ್ದು ದೇವರ ವಿರುದ್ಧವಾಗಿ ಹೋರಾಡುತ್ತಿದ್ದಾನೆ. ಅವನು ನಾಶಗೊಳಿಸುವನಾಗಿದ್ದಾನೆ. ದೇವರ ಕೆಲಸಗಳನ್ನು ಹಾಳು ಮಾಡುವುದಕ್ಕೆ ಅವನು ಬಯಸುತ್ತಾನೆ. ದೇವರು ಸೃಷ್ಟಿಸಿರುವ ಮನುಷ್ಯನು ನಾಶವಾಗಿ ತನ್ನೊಂದಿಗೆ ನರಕಕ್ಕೆ ಹೋಗಬೇಕೆಂದು ಅವನು ಬಯಸುತ್ತಾನೆ. ಸೈತಾನನು ಮೋಸಗಾರನಾಗಿರುವುದರಿಂದ ಹೆಚ್ಚಾದ ಜನರು ಸೈತಾನನ ನಿಯಂತ್ರಣದಲ್ಲಿದ್ದಾರೆ, ಆದರೆ ಇದು ಅವರಿಗೆ ಗೊತ್ತಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ. ಹಾಗಾಗಿ ವಾಕ್ಯ ಹೀಗೆ ಹೇಳುತ್ತದೆ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕುತ್ತಾನೆ. ಅದು 2 ಕೊರಿಂಥ 11:14 ಬರೆಯಲ್ಪಟ್ಟಿದೆ. ಅವನು ಜನರನ್ನು ಮೋಸಗೊಳಿಸುವುದಕ್ಕೆ ಪ್ರಯತ್ನಿಸುತ್ತಾನೆ, ಆದ್ದರಿಂದ ಅವರು ದೇವರ ವಾಕ್ಯಕ್ಕೆ ಗಮನ ಕೊಡುವುದಿಲ್ಲ. ಅದಕ್ಕೋಸ್ಕರವೇ ದೇವರ ಒಬ್ಬನೇ ಪ್ರವಾದಿಯು ಹೀಗೆ ಬರೆಯುತ್ತಾನೆ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಇದು 1 ಪೇತ್ರ 5:8 ಬರೆಯಲ್ಪಟ್ಟಿದೆ. ಎಚ್ಚರ ಎಂದೆಂದಿಗೂ ನಿಮ್ಮನ್ನು ನಾಶಗೊಳಿಸುವುದಕ್ಕೆ ದುರಾತ್ಮನು ಬಯಸುತ್ತಾನೆ. ಆದರೆ ದೇವರಿಗೆ ಸ್ತೋತ್ರವಾಗಲಿ, ಆತನು ನಮಗೆ ತನ್ನ ವಾಕ್ಯವನ್ನು ಕೊಟ್ಟಿದ್ದಾನೆ. ಹಾಗಾಗಿ ನಾವು ಸೈತಾನನ ಬಲದಿಂದ ತಪ್ಪಿಸಿಕೊಂಡಿದ್ದೇವೆ. ವಾಕ್ಯ ಹೀಗೆ ಹೇಳುತ್ತದೆ, ನೀವು ಸತ್ಯವನ್ನು ತಿಳಿದುಕೊಳ್ಳಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಸೈತಾನನ ಭಯಂಕರವಾದ ತಂತ್ರಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಿದ ಆ ಸತ್ಯವನ್ನು ನೀವು ತಿಳಿದಿದ್ದೀರೋ? ನಮಗಿಂತಲೂ ಸೈತಾನನು ಬುದ್ಧಿವಂತನೆಂಬುದನ್ನು ನೀವು ಮರೆಯಬಾರದು. ಆದರೆ ದೇವರು ಸೈತಾನನಿಗಿಂತಲೂ ಬುದ್ಧಿವಂತನು. ಸೈತಾನನು ನಮಗಿಂತಲೂ ಬಲವುಳ್ಳವನು, ಆದರೆ ದೇವರು ಸೈತಾನನಿಗಿಂತಲೂ ಬಲವುಳ್ಳವನು. ಸೈತಾನನ ಬಲದಿಂದ ನಿಮ್ಮನ್ನು ಬಿಡುಗಡೆ ಮಾಡಿದ ಸತ್ಯದ ವಾಕ್ಯವನ್ನು ನೀವು ತಿಳಿದಿದ್ದೀರೋ? ದೇವರ ಸತ್ಯವನ್ನು ತಿಳಿಸಿಕೊಳ್ಳುವುದಕ್ಕೆ ಅನೇಕ ಜನರು ಇಷ್ಟಪಡುವುದಿಲ್ಲ. ಸತ್ಯಕ್ಕೆ ಕಿವಿಗೊಡುವುದನ್ನು ಜನರು ಯಾಕೆ ತಿರಸ್ಕರಿಸುತ್ತಾರೆ? ಇದು ಯಾಕೆಂದರೆ ದುರಾತ್ಮನು ಅವರನ್ನು ಮೋಸಗೊಳಿಸಿರುತ್ತಾನೆ. ಯಾವುದು ಸತ್ಯವಲ್ಲವೋ ಅದನ್ನು ನಂಬುವಂತೆ ಅವರನ್ನು ಪ್ರೋತ್ಸಾಹಿಸುತ್ತಾನೆ. ಖಂಡಿತವಾಗಿ ಹೇಳುವುದಾದರೆ, ಸತ್ಯವು ಕೇಳಿಸಿಕೊಳ್ಳುವುದಕ್ಕೆ ಯಾವಾಗಲೂ ಅನಾಮದಕರವಾಗಿರುವುದು. ಸತ್ಯವು ಬಹಳ ಬಿಸಿಯಾದ ಕಾಳುಮೆಣಸಿನಿದ್ದ ಹಾಗೆ. ಹೇಗಿದ್ರೂ ನೀವು ದೇವರ ವಾಕ್ಯದ ಸತ್ಯವನ್ನು ತಿಳಿದುಕೊಂಡು ಅದನ್ನು ನಂಬಿದ್ದರೆ ನೀವು ಸೈತಾನನ ಬಲದಿಂದ ಬಿಡುಗಡೆ ಹೊಂದಿದವರಾಗಿರುತ್ತೀರಿ. ದೇವರ ಸತ್ಯವು ಸೈತಾನನ ಸುಳ್ಳುಗಳಿಂದ ಜನರನ್ನು ಬಿಡಿಸುತ್ತದೆ, ಆದರೆ ನೀವು ಸತ್ಯವನ್ನು ತಿಳಿದುಕೊಂಡು ಅದನ್ನು ನಂಬಲೇಬೇಕು. ದೇವರ ವಾಕ್ಯ ಹೇಳುವುದನ್ನು ಕೇಳಿರಿ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಇದು 1 ಯೋಹಾನ 4:1 ಬರೆಯಲ್ಪಟ್ಟಿದೆ. ಪ್ರವಾದಿಗಳನ್ನು ಹೀನೈಸಬೇಡಿರಿ, ಎಲ್ಲವನ್ನೂ ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. 1 ಥೆಸಲೋನಿಕ 3:20-22. ದೇವರ ಪ್ರವಾದಿಗಳು ಇನ್ನೂ ಏನು ಬರೆದಿದ್ದಾರೋ ಅದನ್ನು ನೀವು ನಿಜವಾಗಿಯೂ ತಿಳಿದುಕೊಂಡಿದ್ದೀರೋ? ನೀವು ವಾಕ್ಯದ ಸತ್ಯವನ್ನು ಗ್ರಹಿಸಿಕೊಂಡಿದ್ದೀರೋ? ಇದನ್ನು ನೀವು ನಿಮ್ಮ ಹೃದಯದಲ್ಲಿ ನಂಬಿದ್ದೀರೋ? ಸ್ನೇಹಿತರೆ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ದೇವರು ಹೇಗೆ ಲೋಕವನ್ನು ಸೃಷ್ಟಿಸಿದನೆಂಬುದನ್ನು ನಾವು ಒಟ್ಟಾಗಿ ಅಭ್ಯಾಸ ಮಾಡಿದಾಗ ಮುಂದಿನ ಪ್ರಸಾರದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳುವುದಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತೇವೆ. ಈ ದಿನ ನಾವು ಅಭ್ಯಾಸ ಮಾಡಿದ ಯಾವುದೊಂದರ ಕುರಿತಾಗಿ ಏನಾದರೂ ಪ್ರಶ್ನೆಗಳು ನಿಮಗಿದ್ದರೆ ನೀತಿವಂತಿಕೆಯ ಮಾರ್ಗ ಎಂಬ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ಮುಂದಿನ ಸಲ ನಿಮ್ಮೊಂದಿಗಿರುವುದನ್ನು ಎದುರು ನೋಡುತ್ತಿದ್ದೇವೆ. ದೇವರು ತನ್ನ ವಾಕ್ಯದಲ್ಲಿ ಹೇಳಿರುವ ಅದ್ಭುತವಾದ ವಾಗ್ದಾನವನ್ನು ನೀವು ಆಲೋಚಿಸುತ್ತಿರುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಸತ್ಯವನ್ನು ತಿಳಿಯುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. 8:32.